ಪ್ರೀತಿಯ ಮಾರ್ಗ. ಪ್ರೀತಿಯ ಮಾರ್ಗ
ಹೃದಯ ನೊಂದವರೆ, ಮನಸ್ಸು ನೊಂದವರೆ, ಆದರಣೆ ಹೊಂದಲು ಬನ್ನಿ. ಹೃದಯ ನೊಂದವರೆ, ಮನಸ್ಸು ನೊಂದವರೆ, ಆದರಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ. ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಬಿಡುಗಡೆ ಹೊಂದಲು ಧೈರ್ಯಗೊಳ್ಳಲು, ರಕ್ಷಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ.
ಪ್ರಿಯರೇ, ಪ್ರತಿ ಮಾನವನಿಗೂ ಪ್ರೀತಿಯು ಅವಶ್ಯವಲ್ಲವೇ? ಪ್ರೀತಿಯ ಆಸರೆ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಪ್ರೀತಿಗೋಸ್ಕರ ನಾವು ಅನೇಕರನ್ನು ನಂಬಿ ಮೋಸ ಹೋಗುತ್ತೇವಲ್ಲವೇ? ಆದರೆ ನಿಜವಾದ ಪ್ರೀತಿ ಹಾಗೂ ನಿರಂತರವಾದ ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ನೀವು ತಿಳಿಯಬಯಸುವುದಾದರೆ ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸಿ ನೀವು ಹೊಂದಿದ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಬನ್ನಿ ಈಗ ಆಲಿಸಿ ಪ್ರೀತಿಯ ಮಾರ್ಗ.
ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದನೆಗಳು. ಇದುವರೆಗೆ ನಿಮಗೆ ಹೇಳಲ್ಪಟ್ಟಿರುವ ಸಂದೇಶಗಳಿಂದ ನೀವು ಆಶೀರ್ವಾದವನ್ನು ಹೊಂದಿರುವರೆಂದು ನಾನು ನಂಬಿದ್ದೇನೆ. ಪ್ರಿಯರೇ, ಯೇಸುವನ್ನು ನಿಮ್ಮ ಜೀವಿತದಲ್ಲಿ ಸ್ವೀಕರಿಸುವುದಾದರೆ ಯಾವುದೇ ಅನುಮಾನಕ್ಕೆ ಆಸ್ಪದ ಇಲ್ಲದಂತೆ ನಿಮ್ಮ ಜೀವಿತ ಆಶೀರ್ವಾದ ಕಾಣುವುದು. ನನ್ನ ಜೀವಿತವು ಅಪರಿಮಿತವಾಗಿ ಆಶೀರ್ವಾದವನ್ನು ಕಂಡಿರುವುದರಿಂದ ನಿಮ್ಮ ಜೀವಿತವೂ ಹಾಗೆಯೇ ಆಶೀರ್ವಾದವನ್ನು ಕಾಣುವಂತೆ ಬಯಸುತ್ತೇನೆ. ಭಿಕ್ಷುಕನಂತಿರುವ ಬಡವನ ಜೀವಿತದಿಂದ ರಾಜನ ಜೀವಿತವನ್ನು ಜೀವಿಸುವಂಥವರಲ್ಲಿಯೂ ಯೇಸು ಬಂದಾಗ ದೊಡ್ಡ ಆಶೀರ್ವಾದ ಕಾಣಲು ಸಾಧ್ಯ. ಈ ಜೀವಿತ ನಮ್ಮ ಪಾಪಗಳ ನಿಮಿತ್ತ ತನ್ನ ಪ್ರಾಣವನ್ನು ಬಲಿಯಾಗಿ ಅರ್ಪಿಸಿದ ಯೇಸುವಿನ ಮುಖಾಂತರ ಬಂದದ್ದು. ಯೇಸು ನಮ್ಮ ಪಾಪಗಳ ನಿಮಿತ್ತ ಮರಣ ಹೊಂದಲು ಈ ಲೋಕಕ್ಕೆ ಬಂದನೆಂಬ ಸಂದೇಶವನ್ನು ಇಂದು ನಿಮಗೆ ತಿಳಿಸಲು ಬಯಸುತ್ತೇನೆ. ಆತನು ಬಹು ಸಂತೋಷದಿಂದ ಶಿಲುಬೆಯ ಮರಣವನ್ನು ಒಪ್ಪಿಕೊಂಡನು. ಇದು ನಿಮಗೆ ಆಶ್ಚರ್ಯ ಎನಿಸುತ್ತದೆ ಅಲ್ಲವೇ ಪ್ರಿಯರೇ? ಯಾಕೆಂದರೆ ನಮ್ಮ ಪಾಪಗಳಿಂದ ರಕ್ಷಣೆ ಹೊಂದಲು ಮತ್ತು ಪಾಪದ ಬಂಧನದಿಂದ ಬಿಡುಗಡೆ ಹೊಂದಲು ಯಾವ ಧಾರ್ಮಿಕ ನಾಯಕನಾಗಲಿ ಗುರುವಾಗಲಿ ತನ್ನ ಪ್ರಾಣವನ್ನು ಕೊಟ್ಟಿರುವುದನ್ನು ನೀವು ಎಂದೂ ಕೇಳಿರಲಿಕ್ಕೆ ಇಲ್ಲವೇ ಇಲ್ಲ. ಸತ್ಯವೇ ಹೇಳುತ್ತದೆ, ಮಾನವರ ರಕ್ಷಣೆಗಾಗಿ ದೇವರು ತನ್ನ ಅನಾದಿ ತೀರ್ಮಾನದಂತೆ ಹಾಗೂ ಶಾಶ್ವತವಾದ ಯೋಚನೆಯಂತೆ ಯೇಸುವನ್ನು ತನ್ನ ವೈರಿಗಳಿಂದ ಶಿಲುಬೆಗೆ ಹಾಕಿಸಿ ಕೊಲ್ಲುವಂತೆ ತೀರ್ಮಾನಿಸಿದನು. ಹೌದು, ಮಾನವ ಜನಾಂಗ ಪಾಪ ಕ್ಷಮಾಪಣೆ ಹೊಂದುವುದಕ್ಕೋಸ್ಕರ ತಂದೆಯಾದ ದೇವರು ತನ್ನ ಮಗನಾದ ಯೇಸುವನ್ನು ಮರಣಕ್ಕೆ ಒಪ್ಪಿಸಿದನು. ಯಾಕೆಂದರೆ ಆತನ ಮಗನಿಂದಲೇ ಎಲ್ಲರಿಗೂ ರಕ್ಷಣೆ ಸಾಧ್ಯ. ಯೇಸುವಿನ ಮರಣದಿಂದ ಕೋಟ್ಯಾನುಕೋಟಿ ಜನರು ಬದುಕಲು ಸಾಧ್ಯ. ಪಾಪದ ನಿಮಿತ್ತ ದೇವರಿಂದ ದೂರವಾದವರೆಲ್ಲರೂ ಆತನ ಸಾನ್ನಿಧ್ಯಕ್ಕೆ ನೇರವಾಗಿ ಬರಲು ಸಾಧ್ಯ. ಯೇಸುವಿನ ಮರಣದ ಮುಖಾಂತರ ಪಾಪದಿಂದ ಬಿಡಿಸಲ್ಪಟ್ಟವರಾಗಿ ಯೇಸುವನ್ನು ಸ್ವಂತ ರಕ್ಷಕರನ್ನಾಗಿ ನಂಬಿರುವವರ ಹೃದಯದಲ್ಲಿ ದೇವರು ವಾಸಿಸಲು ಬಯಸುತ್ತಾನೆ. ಯೇಸು ಮೂರನೆಯ ದಿನ ಮರಣದಿಂದ ಎದ್ದು ಬಂದನು. ಆತನ ಮರಣ ಮತ್ತು ಪುನರುತ್ಥಾನವು ನಮ್ಮ ಪಾಪದ ಜೀವಿತವನ್ನು ಅಥವಾ ಜೀವಿತಕ್ಕೆ ಮರಣವನ್ನು ಸಾರಿ ಯೇಸುವಿನಲ್ಲಿ ನೂತನ ಜೀವಿತವನ್ನು ಜೀವಿಸುವಂಥದ್ದಾಗಿದೆ. ಯೇಸುವನ್ನು ಹಿಡಿಯುವಂತೆ ಸೈತಾನು ಅನೇಕರ ಹೃದಯದಲ್ಲಿ ಪ್ರವೇಶಿಸಿ ಪ್ರೇರೇಪಣೆ ನೀಡಿದ. ಆದರೆ ಯೇಸುವನ್ನು ಕೊಂಡೊಯ್ಯುವ ಮುನ್ನ ಯೇಸುವಿನ ದೈವೀಕ ಸ್ವಭಾವದ ಒಂದು ತುಣುಕನ್ನು ಕಾಣಲಿಕ್ಕೆ ಸಾಧ್ಯ. ಆತನನ್ನು ಹಿಡಿಲಿಕ್ಕೆ ಬಂದವರನ್ನು ಕುರಿತು ಆತನು ಕೇಳಿದ್ದು, ನೀವು ಯಾರನ್ನು ಹುಡುಕುತ್ತಿದ್ದೀರಿ ಎಂಬುದಾಗಿ. ಆಗ ಅವರು ಯೇಸುವನ್ನು ಹುಡುಕುತ್ತಿರುವುದಾಗಿ ಹೇಳಿದರು. ಅದಕ್ಕೆ ಯೇಸು, ನಾನೇ ಎಂದು ಉತ್ತರ ಕೊಟ್ಟನು. ಯೇಸು ಅವನೇ ನಾನು ಎಂದು ಹೇಳಲಿಲ್ಲ, ಬದಲಾಗಿ ನಾನೇ ಅಂದನು. ಇದರ ಅರ್ಥ ಯೇಸು ಎಂಬ ನಾನೇ ದೇವರು ಎಂಬುದಾಗಿ. ಅನೇಕ ವರ್ಷಗಳ ಹಿಂದೆ ಮೋಶೆ ಎಂಬ ಪ್ರವಾದಿಗೆ ದೇವರು ಕಾಣಿಸಿಕೊಂಡಾಗ ಅವನು ದೇವರನ್ನು ನಿನ್ನ ಹೆಸರೇನು ಎಂದು ಕೇಳಿದನು. ಅದಕ್ಕೆ ದೇವರು ನಾನೇ ಅಥವಾ ಇರುವಾತನೇ ಆಗಿದ್ದೇನೆ ಎಂದನು. ಇದರ ಅರ್ಥ ಆತನು ತನ್ನಲ್ಲೇ ಇರುವಾತನು, ಬೇರೆಯವರ ಸಹಾಯದಿಂದಲ್ಲ. ಇದನ್ನೇ ಯೇಸು ಸ್ಪಷ್ಟವಾಗಿ ಹೇಳಿದನು, ದೇವರ ಸ್ವರೂಪದಲ್ಲಿರುವ ತಾನೇ ಆ ದೇವರು ಎಂಬುದಾಗಿ. ಯೇಸು ಈ ಮಾತನಾಡಿದಾಗ ಯೇಸುವನ್ನು ಹಿಡಿಯಲು ಬಂದ ಸೈನಿಕರ ಗುಂಪು ಹಿಂದಕ್ಕೆ ಸರಿದು ಕೆಳಗೆ ಬಿದ್ದರು. ಕ್ಷಣಾರ್ಧದಲ್ಲಿ ಎಲ್ಲರೂ ಕೆಳಕ್ಕೆ ಬಿದ್ದರು. ಈ ಸೈನಿಕರು ದೀವಿಟೆಗಳನ್ನು, ಪಂಜುಗಳನ್ನು, ಆಯುಧಗಳನ್ನು ಹಿಡಿದುಕೊಂಡು ಬಂದಿದ್ದರು. ಸರ್ವಶಕ್ತನಾದ ದೇವರಾದ ಯೇಸುವಿನ ಮಾತುಗಳನ್ನು ಕೇಳಿದ ಅವರೆಲ್ಲರೂ ಒಬ್ಬರ ಮೇಲೊಬ್ಬರು ಬೀಳಲಾರಂಭಿಸಿದರು. ಅವರು ನಡುಗುತ್ತಾ ಮೇಲೆ ಏಳಲು ಯೇಸು ಅವರನ್ನು ಮತ್ತೆ ಕೇಳಿದನು, ನೀವು ಯಾರನ್ನು ಹುಡುಕುತ್ತೀರಿ ಎಂಬುದಾಗಿ. ಅದಕ್ಕೆ ಅವರು ಯೇಸುವನ್ನು ಎಂದರು. ಅದಕ್ಕೆ ಯೇಸು ಪ್ರತ್ಯುತ್ತರವಾಗಿ, ನಾನೇ ಅವನೆಂದು ನಿಮಗೆ ಹೇಳಿದನಲ್ಲ, ನೀವು ನನ್ನನ್ನೇ ಹುಡುಕುವುದಾದರೆ ನನ್ನ ಶಿಷ್ಯರು ಹೋಗಬಿಡ್ರಿ ಎಂದನು. ಅಲ್ಲಿ ಯೂದನಿದ್ದನು. ಇವನು ಯೇಸುವಿನ ಶಿಷ್ಯರಲ್ಲಿ ಒಬ್ಬನಾಗಿದ್ದನು. ಯೇಸುವನ್ನು ಹಿಡಿದುಕೊಡುವುದಕ್ಕೋಸ್ಕರ ಸಿಪಾಯಿಗಳೊಂದಿಗೆ ಬಂದು ಯೇಸುವನ್ನು ಹಿಡಿದುಕೊಟ್ಟನು. ಯೇಸು ಯೂದನನ್ನು ನೋಡಿದಾಗ, ಸ್ನೇಹಿತನೇ, ನೀನು ಬಂದ ಕೆಲಸ ಇದೆಯೋ ಎಂದು ಕೇಳಿದನು. ಪ್ರಿಯ ಸಹೋದರ ಸಹೋದರಿಯರೇ, ಯೇಸುವನ್ನು ಹಿಡಿದುಕೊಡಲು ಬಂದ ಯೂದನನ್ನು ನೋಡಿ ಯೇಸು ಸ್ನೇಹಿತನೇ ಎಂದು ಹೇಳಿದ್ದನ್ನು ನೋಡುವಾಗ ನನಗೆ ಆಶ್ಚರ್ಯವಾಗ್ತದೆ. ಆದರೆ ಯೂದನು ತನ್ನ ಪಾಪದ ನಿಮಿತ್ತ ಕುರುಡನಾಗಿದ್ದು ಪಶ್ಚಾತ್ತಾಪ ಪಡಲಿಲ್ಲ. ಯೇಸುವಿನ ಶಿಷ್ಯರಲ್ಲಿ ಒಬ್ಬನಾದ ಪೇತ್ರನು ತನ್ನ ಕತ್ತಿಯನ್ನು ಎತ್ತಿ ಆ ಗುಂಪಿನವರಲ್ಲಿ ಒಬ್ಬನ ಕಿವಿಯನ್ನು ಕತ್ತರಿಸಿದನು. ಈ ವ್ಯಕ್ತಿ ಮಹಾಯಾಜಕನ ಆಳಾಗಿದ್ದನು. ಯೇಸು ತಕ್ಷಣವೇ ಆ ಆಳಿನ ಕಿವಿಯನ್ನು ಮುಟ್ಟಿ ಗುಣಪಡಿಸಿದನು. ತನ್ನನ್ನು ಕೊಲ್ಲಲು ಬಂದಿದ್ದ ವ್ಯಕ್ತಿಯನ್ನೇ ಗುಣಪಡಿಸಿದ ಯೇಸುವಿನ ಈ ಪ್ರೀತಿಯನ್ನು ಕಾಣಬಾರದೆಂದು ಸೈತಾನನು ಅನೇಕ ಜನರ ಕಣ್ಣುಗಳನ್ನು ಕುರುಡು ಮಾಡಿದ್ದಾನೆ. ಪ್ರಿಯರೇ, ಯೇಸು ಆಗ ಪೇತ್ರನಿಗೆ ಹೇಳಿದ್ದು, ನಿನ್ನ ಕತ್ತಿಯನ್ನು ತಿರುಗಿ ಒರೆಯಲ್ಲಿ ಸೇರಿಸು, ನಾನು ನನ್ನ ತಂದೆ ಹೇಳಿರುವಂತೆ ಕಷ್ಟಗಳನ್ನು ಅನುಭವಿಸುವುದಕ್ಕೆ ಒಪ್ಪಿಕೊಳ್ಳಬಾರದೇ ಎಂದು ಕೇಳಿದನು. ಯೇಸುವನ್ನು ಕೊಲ್ಲಲಿಕ್ಕೆ ಸಿಪಾಯಿಗಳು ನ್ಯಾಯಸ್ಥಾನಕ್ಕೆ ಒಯ್ದರು. ಆಗಲೇ ಇವೆಲ್ಲಕ್ಕೂ ಅಂತ್ಯ ಕಾಣಿಸಲಿಕ್ಕೆ ದೇವರಿಗೆ ಸಾಧ್ಯವಿತ್ತು. ಆದರೆ ಆತನೇ ಹೇಳಿದಂತೆ, ಪೇತ್ರನೇ, ನಾನು ನನ್ನ ತಂದೆಯನ್ನು ಬೇಡಿಕೊಂಡಿದ್ದರೆ ಸಾವಿರಾರು ದೇವದೂತರನ್ನು ಕಳುಹಿಸಿ ನನಗೆ ವಿರುದ್ಧವಾಗಿ ಬಂದ ಜನರ ಮೇಲೆ ಹೋರಾಡಬಹುದಿತ್ತು ಎಂದನು. ಆದರೆ ಯೇಸು ಹಾಗೆ ಮಾಡಲು ಬಯಸಲಿಲ್ಲ. ಆತನನ್ನು ಕೊಲ್ಲಲು ಬಂದವರಿಗೋಸ್ಕರವೂ ಜಗತ್ತಿನ ಎಲ್ಲ ಜನರ ಪಾಪದ ನಿಮಿತ್ತವೂ ತಾನು ಸಾಯುವುದಕ್ಕೋಸ್ಕರ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಹಾಗೆ ನೋಡುವುದಾದರೆ ದೇವದೂತರ ಅಗತ್ಯವೂ ಆತನಿಗೆ ಇರಲಿಲ್ಲ. ಯಾಕೆಂದರೆ ಯೇಸು ತಾನೇ ದೇವದೂತರನ್ನು, ಇಡೀ ವಿಶ್ವವನ್ನು ಉಂಟು ಮಾಡಿದವನಾಗಿದ್ದು ತನ್ನನ್ನು ಯಾವ ಸಮಯದಲ್ಲಿ ಯಾದರೂ ಕಾಪಾಡಿಕೊಳ್ಳಲು ಸಮರ್ಥನು. ಆದರೆ ಯೇಸು ಮರಣ ಹೊಂದಲು ಬಂದನು. ಆತನು ನಮಗೋಸ್ಕರ ಮರಣ ಹೊಂದಲು ಬಂದನು. ಅದೇ ಆತನು ಭೂಮಿಗೆ ಬರುವ ಮುಖ್ಯ ಉದ್ದೇಶವಾಗಿತ್ತು. ನಾವು ಜೀವ ಹೊಂದುವುದಕ್ಕೂ, ಆ ಜೀವ ಪರಿಪೂರ್ಣವಾಗಿರುವುದಕ್ಕೂ ಯೇಸು ನಮಗೋಸ್ಕರ ಸಾಯಲು ಬಂದನು. ಯೇಸು ಲೋಕದಲ್ಲಿದ್ದಾಗ ಯಾವುದೇ ಪ್ರಯೋಜನ ಪಡೆಯಲಿಲ್ಲ. ಆತನು ಭೂಲೋಕಕ್ಕೆ ಬಂದದ್ದು ಯಾವ ಪ್ರಯೋಜನವನ್ನು ಹೊಂದಲು ಅಲ್ಲ. ಹಾಗೇ ಆತನು ಜೀವಿಸಿದನು. ಆತನ ಮೇಲೆ ತಪ್ಪು ಹೊರಿಸಿ ಆಪಾದಿಸಿದಾಗಲೂ, ಪ್ರಶ್ನಿಸಿದಾಗಲೂ ಆತನು ತನ್ನನ್ನು ಸಮರ್ಥಿಸಿಕೊಳ್ಳಲು ಯಾವ ಮಾತನ್ನೂ ಆಡಲಿಲ್ಲ. ಯಾಕೆಂದರೆ ನಾವು ಮಾಡಿದ ಪಾಪದ ಸಲುವಾದ ಮರಣವನ್ನು ಶಿಲುಬೆಯ ಮೇಲೆ ತೀರಿಸುವುದರ ಮುಖಾಂತರ ಆ ಘೋರವಾದ ನೋವನ್ನು ಅನುಭವಿಸಲಿಕ್ಕೆ ಸಿದ್ಧನಾಗಿದ್ದು ಅದನ್ನು ಪ್ರೀತಿಸುವವನಾಗಿದ್ದನು. ತಾನು ಮರಣವನ್ನು ಹೊಂದುವ ಕೆಲವು ದಿವಸಗಳ ಹಿಂದೆ ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇಯಾಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು. ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳಕೊಳ್ಳುವವನು. ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಾಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು. ಹೌದು ಪ್ರಿಯರೇ, ನೀವು ಮತ್ತು ನಾನು ಪಾಪ ಮಾಡಿದ್ದರ ನಿಮಿತ್ತ ಯೇಸು ಶಿಲುಬೆಯಲ್ಲಿ ಸಾಯಬೇಕಾಯಿತು. ನೀವಿದನ್ನು ಅರ್ಥ ಮಾಡಿಕೊಳ್ಳುವುದಾದರೆ ಈ ಭೂಮಿಯಲ್ಲಿ ನಿಮ್ಮ ಆಶೀರ್ವಾದ ಜೀವಿತಕ್ಕೆ ಅದು ಆರಂಭವಾಗಿರುತ್ತದೆ. ಈಗಲಾದರೂ ಇದನ್ನು ನಂಬುವಿರಾ? ನಂಬುವಿರಾ ಪ್ರಿಯರೇ? ನಿಮ್ಮನ್ನು ನನ್ನನ್ನು ರಕ್ಷಿಸುವುದಕ್ಕೋಸ್ಕರ ಯೇಸು ತನ್ನನ್ನೇ ಮರಣಕ್ಕೆ ಒಪ್ಪಿಸಿಕೊಟ್ಟನು ಎಂದು ನೀವು ಅರ್ಥ ಮಾಡಿಕೊಳ್ಳುವಂತೆ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸೋಣವೇ. ಪ್ರಾರ್ಥಿಸೋಣ. ನಮ್ಮ ಕರ್ತನಾದ ಯೇಸುವೆ, ನಾವು ನರಕದಲ್ಲಿ ಶಾಶ್ವತ ವೇದನೆಯನ್ನು ಅನುಭವಿಸಬಾರದೆಂದು ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ನೀನು ಮರಣವನ್ನು ಒಪ್ಪಿಕೊಂಡಿ ಎಂದು ತಿಳಿದಿದ್ದೇನೆ. ನಾವೆಲ್ಲರೂ ನಿನ್ನೊಂದಿಗೆ ಪರಲೋಕದ ಆನಂದವನ್ನು ಹೊಂದುವುದಕ್ಕೋಸ್ಕರ ನೀನು ಘೋರ ಮರಣವನ್ನು ಒಪ್ಪಿಕೊಂಡಿರುವುದನ್ನು ನೋಡಿ ನಿನ್ನ ಪ್ರೀತಿಯನ್ನು ನೆನೆಸಿ ಚಕಿತನಾಗಿದ್ದೇನೆ. ನಾನು ನಿನ್ನನ್ನು ವಂದಿಸುತ್ತೇನೆ, ಸ್ತುತಿಸುತ್ತೇನೆ. ನಾನು ನನ್ನ ಪಾಪಗಳ ನಿಮಿತ್ತ ಪಶ್ಚಾತ್ತಾಪ ಪಡುತ್ತೇನೆ. ನನ್ನ ಎಲ್ಲ ಪಾಪಗಳನ್ನು ತೊಳೆದು ನನ್ನನ್ನು ಕ್ಷಮಿಸಬೇಕೆಂದು ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ. ದಯಮಾಡಿ ನನ್ನ ಜೀವಿತದಲ್ಲಿ ಬಾ. ನಾನು ನನ್ನನ್ನು ನಿನಗೆ ಒಪ್ಪಿಸಿಕೊಡ್ತೇನೆ. ವಂದನೆ ಯೇಸುವೆ, ನಿನ್ನನ್ನು ಸ್ತುತಿಸುತ್ತೇನೆ. ಆಮೆನ್.
ಒಂದು ದಿನದಲ್ಲಿ ಕಾಲ್ವರಿ ಗಿರಿಯಲ್ಲಿ ಮೂರು ಕೂಜೆಯು ತೋರಿತವು. ಅಂದು ಮೂರು ಕೂಜೆಯು ತೋರಿದವು. ಮಾನವ ಪಾಪದ ಪರಿಹಾರಕ್ಕಾಗಿ ತೂಗಿದ ಯೇಸು ಶಿಲುಬಯಲಿ ಶಿಲುಬಯಲಿ. ಪರಿಹಾರ ಗೈಯಲು ಭೂಮಿಗೆ ಬಂದು ತಾನೇ ನೋವಿಂದ ನರಳಿದನು.
ತಂದೆ, ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯಲು.
ಪರಿಹಾರ ಗೈಯಲು ಭೂಮಿಗೆ ಬಂದು ತಾನೇ ನೋವಿಂದ ನರಳಿದನು. ಮರಣದಿ ಬಿಡಿಸಲು ಲೋಕಕ್ಕೆ ಬಂದು ಶಿಲುಬಯ ಮರಣವ ಹೊಂದಿದನು ಹೊಂದಿದನು.
ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ ಪ್ರೀತಿಯ ಮಾರ್ಗ, ಪೋಸ್ಟ್ ಬಾಕ್ಸ್ ನಂಬರ್ 1603, ಬ್ಯಾಂಗ್ಳೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ಪ್ರಿಯರೇ, ಪುನಃ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹಾಗೂ ಇದೇ ಮೀಟರ್ ಬ್ಯಾಂಡ್ನಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ನಮಸ್ಕಾರ.
ಲೋಕದ ನಾಯಕ ಮರಣವ ಹೊಂದಲು ನಡುಗಿತು ಭೂಮಿಯು ಭಯದಿಂದ. ಹೆದರಿದ ಸೂರ್ಯನು ಅಡಗಿದ ನಂದು ಬಂಡೆಗಳೆಲ್ಲ ಸೀಳಿದವು ಆ ದಿನದಂದು.